ಹರೇ ಶ್ರೀನಿವಾಸರಿ.
ಹರೇ ಶ್ರೀನಿವಾಸರಿ
ಕೇಳಿಸುತ್ತಾ?
ನಮಸ್ಕಾರ.
ನಮಸ್ಕಾರ, ಕೇಳಿಸುತ್ತಲ್ಲ? ಓಕೆ, ನಾನು ಸ್ಟಾರ್ಟ್
ಕೇಳ್ತೀನಿ.
ಮಾಡ್ತೀನಿ. ಸ್ಟಾರ್ಟ್ ಮಾಡ್ತೀನಿ ರೀ. ಜಯತಿ ಹರೇ ರಚಿಂತನ ಸರ್ವದೇವೈಕ ವಂದ್ಯ ಪರಮ ಗುರುರ ಭೀಷ್ಟ ವಾಪ್ತಿದ ಸಜ್ಜನಾನ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋನ ಜಯತ್ಯಜೋ ಅಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶಿ ಚಂದ್ರಮಃ ಜೈತ್ಯ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಎದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ರಾಘವೇಂದ್ರ ಸ್ವಾಮಿಗಳನ್ನ ವಿಶೇಷವಾಗಿ ಸ್ಮರಣೆ ಮಾಡುತ್ತಾ ಗುರುಗಳ ಕರುಣದಿಂದ ನಾವು ಸಿಕ್ಸ್ತ್ ಸಂಧಿಯಲ್ಲಿ 23rd ಪದ್ಯ ಆಯ್ತು ಅಂತ ಕಾಣುತ್ತೆ. ಕೊನೆಯಲ್ಲಿ ಸ್ವಲ್ಪ ನಂಬರ್ಸು ಡೀಟೇಲ್ಸ್ ಹೇಳಿದೆ, ಅದ್ರಲ್ಲಿ ಏನಾದ್ರು ಡೌಟ್ ಇದೆಯಾ ಆರ್ ಐ ಡಿಂಟ್ ಫಿನಿಶ್ ಅಂತ ತಿರ್ಗಾ ಹೇಳ್ತೀನಿ.
ಬ್ರಹ್ಮನ್ಗೆ ಸೃಷ್ಟಿಲಿ ಯಾವ್ದಿದೆ ಅಂತ ಹೇಳಿ ಜಾಸ್ತಿ ತಗೋತಾನೆ ಅಂದ್ರಿ? ಸೃಷ್ಟಿ ಮಾಡ್ಬೇಕಾದ್ರೆ ಲಕ್ಷ್ಮಿಗೆ ಮೂರು ಗುಣ
ಸೃಷ್ಟಿಯಲ್ಲಿ ಶುದ್ಧ ಸತ್ವ ಅಂಬೋದು ಬರೋದಿಲ್ಲ ಅಂತ ಹೇಳಿದೆ. ಉಳಿದದ್ದು ಯಾವ್ದು ತಗೊಳ್ತಾನೆ ಅಂತ ರಜೋಗುಣವನ್ನ ತಗೊಳ್ತಾನೆ. ರಜೋಗುಣ ಮತ್ತು ತಮೋಗುಣವನ್ನ ತಗೊಂಡಾಗೆ ಆ ರಜೋಗುಣದಲ್ಲಿ ಸತ್ವ ಜಾಸ್ತಿಯ ಯಾಕೆ ರಜಸ್ಸು ಅಂತ ಹೇಳ್ತಾರಂದ್ರೆ ತಮಸೆಗಿಂತ ಎಲ್ಲದಲ್ಲಿನೂ ಸತ್ವವೇ ಜಾಸ್ತಿ. ಮಿಕ್ಸ್ಚರ್ ಅಂತ ತಕೊಂಡ್ರೆ ಸತ್ವ ಗುಣವೇ ಜಾಸ್ತಿ ಇರುತ್ತೆ. ಆದರೆ ರಜಸ್ಸು ಅಂತ ಹೇಳುವಾಗ ತಮಸೆಗಿಂತ ರಜಸ್ಸು ಜಾಸ್ತಿ ಆಗಿದೆ, ಆದರೆ ಸತ್ವಕ್ಕಿಂತ ತುಂಬಾ ಕಡಿಮೆನೆ ಇದೆ. ಸೊ ಆ ರಜೋಗುಣದಿಂದ ರಜಸ್ಸಲ್ಲಿ ಇರುವಂತ ತಮಸ್ಸನ್ನ ಅಭಿವೃದ್ಧಿ ಮಾಡಿ ಅದನಿಂದ ಚತುರ್ಮುಖನ ದೇಹವನ್ನ ಮಾಡ್ತಾರೆ. ರಜೋಗುಣವೂ ಇರತ್ತೆ. ರಜೋಗುಣ ಅಂಬೋದು ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು, ರಜೋಗುಣ ಅಂಬೋದು ಕೆಟ್ಟದಲ್ಲ. ರಜೋಗುಣ ಅಂಬೋದು ಕರ್ಮಗಳಲ್ಲಿ ತೊಡಗಿಸುತ್ತೆ. ಕರ್ಮ ಮಾಡಬೇಕಂದ್ರೆ, ಕಾರ್ಯ ಮಾಡಬೇಕಂದ್ರೆ, ಸೃಷ್ಟಿ ಮಾಡಬೇಕಂದ್ರೆ ಮ್ಯೂಟ್ ಮಾಡ್ಕೊಳ್ಳಿ, ಸ್ವಲ್ಪ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. *6 ಒತ್ತಿದ್ರೆ ಮ್ಯೂಟ್ ಆಗತ್ತೆ. ಸೊ ತಮೋಗುಣ ತಮೋಗುಣಗಿಂತ ರಜೋಗುಣ ಜಾಸ್ತಿ ಇರತ್ತೆ. ತಮೋಗುಣ ಅಂತ ಹೇಳಿದಾಗ ಈ ಮಿಕ್ಸರ್ ಹೇಳುವಾಗ ಶುದ್ಧ ತಮಸ್ಸು ಅಂದ್ರೆ ತಮಸ್ಸೇ ಇರತ್ತೆ, ಅದಂದನ್ ತಮಸ್ಲಿ. ಶುದ್ಧ ಸಾತ್ವಿಕ ಅಂದ್ರೆ ಅದು ಒಂದು ಮೋಕ್ಷದಲ್ಲೇ ಇರತ್ತೆ. ರಜಸ್ಸು ಅಂತ ತಕೊಂಡಾಗ ಅಲ್ಲಿ ಇರುವಂತ ಗುಣಗಳಲ್ಲಿ ಅಲ್ಲಿನೂ ಸ್ವಲ್ಪ ತಮೋಭಾಗ ಇರತ್ತೆ. ಸೊ ತಮಸ್ಸು ಅಂತ ಹೇಳಿದಾಗ ಸೃಷ್ಟಿಯಲ್ಲಿ ಅಲ್ಲಿನೂ ಸತ್ವವೇ ಜಾಸ್ತಿ ಇರತ್ತೆ, ಆದರೆ ತಮಸ್ಸಿಗಿಂತ ರಜಸ್ಸಿಗಿಂತ ತಮಸ್ಸು ಜಾಸ್ತಿ ಇರತ್ತೆ. ತಮಸ್ಸಿಗಿಂತ ರಜಸ್ಸು ಜಾಸ್ತಿ ಇದ್ರೆ ರಜೋ ಅಂತಾರೆ. ಸೊ ಇದನ್ನ ಅಭಿವೃದ್ಧಿ ಮಾಡ್ತಾ ಮಾಡ್ತಾ ದೇವರು ಅದನ್ನ ಬೆಳೆಸುತ್ತಾ ಹೋಗ್ತಾನೆ. ಅದೇ ಇಲ್ಲಿ ನಾವು ಬೇಸಿಕಲಿ 6ನೇ ಸಂಧಿಗೆ ಬಂದಾಗ ದೇವರು ನಾವು ಹುಟ್ಟುವಾಗ ದೇವರು ಬಂದು 30 ರೂಪಗಳನ್ನ
ಮ್ಯೂಟ್ ಮಾಡ್ಕೊಳ್ರಿ, ಇದು ಬೇಕೋ ಬರ್ಲಿಕ್ಕೆ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ರಿ ಪ್ಲೀಸ್.
ಅದೇ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಯಾ ಇವಾಗ ಸರಿ ಇದೆ. 6ನೇ ಸಂಧಿಯಲ್ಲಿ ದೇವರು ನಮ್ಗೆ ಸೃಷ್ಟಿ ಅಂದ್ರ ಈ ಒಂದು ಪುರುಷ ದೇಹದಲ್ಲಿ ನಮಗೆ ತಂದಾಗ 30 ರೂಪಗಳನ್ನು ಇಟ್ಟು ತಂದಿದ್ದಾನೆ ಅಂತ ಫಸ್ಟ್ ನೋಡಿದ್ವಿ. ಫಸ್ಟ್ 7 ಪದ್ಯದಲ್ಲಿ 30 ರೂಪದಿಂದ ಇನ್ನು ಏನು ಏನು ಶಬ್ದ ಬರುತ್ತಲ್ಲ,
ಎಕೋ ಬರ್ಲಿಕ್ಕೆ ನಿಮ್ದು ಧ್ವನಿದು
ಎಕೋ ಯಾಕೆ ಬರುತ್ತ ಗೊತ್ತಿಲ್ಲ, ನನ್ನಲ್ಲಿ ಏನಾದ್ರು ಬರುತ್ತಾ ಗೊತ್ತಿಲ್ಲ, ನನ್ನಲ್ಲಿ ನಾನು ಬರೋದು. ಓಕೆ ಇವಾಗೆ ಇನ್ನು ಬರ್ತಾ ಇದೆಯಾ?
ಈಗ ಹೇಳಿ ನೋಡೋಣ.
ಅದೇ ನೋಡಿ, ನೀವು ಮ್ಯೂಟ್ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ ನೋಡಿ. ಸೊ ಫಸ್ಟ್ 7 ಪದ್ಯಗಳಲ್ಲಿ 30 ರೂಪದಿಂದ, 30 ರೂಪ ಎಲ್ಲಿ ಇರುತ್ತೆ, ಸೂಕ್ಷ್ಮವಾಗ ತಾಯಿಯ ಗರ್ಭವನ್ನ ಪ್ರವೇಶ ಮಾಡುವಾಗಲೇ 30 ರೂಪದಿಂದ ಬರ್ತಾನೆ ದೇವರು. ಸೊ ಅದು ಒಳಗಿರುವಂತ 30, ಅವಾಗ ಮಗು ಎಷ್ಟಿರತ್ತೆ, ಏನು ಚೂರು ಇರುತ್ತದೆ, ಆ ಒಂದು ಡ್ರಾಪ್ನು ಇರೋದಿಲ್ಲ, 30 ರೂಪದಿಂದ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅದು ಸ್ವಲ್ಪ ಬೆಳೆದು ಬೆಳೆದು ಒಂದು ಮನುಷ್ಯ ದೇಹ ತರ ಬೆಳೆದು ಬಂದಾಗ ಅದಕ್ಕೆ 9 ಪದ್ಯದಲ್ಲಿ ಹೇಳ್ತಾರೆ ವಿಶೇಷ, ಆನ್ ಟಾಪ್ ಆಫ್ 30 ರೂಪ, 1 ರೂಪ ಆತ್ಮ ಹೃದಯದಲ್ಲಿ ಇರುವಂತದ್ದು ಏಕಾತ್ಮ, ಆಮೇಲೆ 3 ರೂಪಗಳು ನಮ್ಗೆ ಅಧ್ಯಾತ್ಮ ಆದಿದೈವ ಅಧಿಭೂತ ಈ ತರ ದೇಹಕ್ಕೆ ಬರುವಂತ ಅನೇಕ ವಿಷಯಗಳು ಹೊರಗಿಂದ ಒಳಗಿಂದ ಮನಸ್ಸಿಗೆ ಬರುವಂತ ಇಲ್ಲಿ ಇರುವಂತ ಅದು 1, 3, 10 ರೂಪ. ಅಲ್ಲಿ ಖಂಡ ರೂಪಗಳನ್ನು ಹೇಳಿದ್ದಾರೆ, ಖಂಡ ರೂಪಗಳು ಅಲ್ಲಿ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ, 10,326, 18,126 ಇತ್ಯಾದಿಗಳನ್ನ ಕೊಟ್ಟಿದ್ದಾರೆ. ಆಮೇಲೆ 12ನೇ ಪದ್ಯದಲ್ಲಿ ಬಂದಾಗ ಈ ಒಂದು ವಿಶೇಷವಾಗಿ ಉಪಪ್ರಾಣಗಳಲ್ಲಿ ಇದ್ದು ಅಜ್ಞಾನ ಇತ್ಯಾದಿಗಳನ್ನ ಪ್ರತ್ಯೇಕವಾಗಿ ಕೊಡೋದಕ್ಕೆ ತೆಗೆಯೋದಕ್ಕೆ ಅಲ್ಲಿ ಇರುವಂತ ರೂಪಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ವಿಶೇಷವಾಗಿ ಈ ಒಂದು ಪಂಚಸಾಮಗಳು ಅಂತ ಆ ಒಂದು ವಿಶೇಷವಾಗಿ ಸಾಮೋಪಾಸನೆಗೆ ಸಂಬಂಧಪಟ್ಟ ಈ ಒಂದು ಏನು ಆಹುತಿ ಕೊಡೋದು ಇತ್ಯಾದಿಗಳಲ್ಲಿ ಬರುವಂತ ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಕೊಳ್ಳೋದು ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟ 5 ರೂಪಗಳನ್ನ ಕೊಟ್ಟು ಯುಗಗಳ ಬಗ್ಗೆ ಹೇಳಿ ಆಮೇಲೆ ಏನ್ ಹೇಳಿದ್ದಾರೆ, ಸ್ಥೂಲ ದೇಹ ಇವಾಗ ನಮ್ಗಿರುವಂತ ಕಂಪ್ಲೀಟ್ ಆಗಿ ಈ ಸ್ಥೂಲ ದೇಹ ಇದೆ ಅಂದ್ರೆ ತುಂಬಾ ಎಕೋ ಆಗತ್ತೆ ಅಂತ ಕಾಣತ್ತಲ್ಲ, ಕೇಳಿಸತ್ತ?
ಸ್ವಲ್ಪ ಸ್ವಲ್ಪ ಬಟ್ ಇಟ್ಸ್ ಓಕೆ.
ಓಕೆ, ಆಮೇಲೆ ಏನ್ ಹೇಳ್ತಾರೆ, ಈ ಕಂಪ್ಲೀಟ್ ಆಗಿ ಸ್ಥೂಲ ದೇಹ ಬಂದಾಗ ಈ ಸ್ಥೂಲ ದೇಹದಲ್ಲಿ ಮುಖ್ಯವಾಗಿ ಡಿವಿಷನ್ಸ್ ಮಾಡಿ 5 ಅಂತ ಕೊಡ್ತಾರೆ. 5 ರೂಪದಿಂದ ಇದ್ದಾನೆ ನಾರಾಯಣ, ಇದೆ 5 ರೂಪಗಳಲ್ಲಿ ಇದ್ದಾನೆ ಅಂತ 2 ರೀತಿಯಾಗಿ 5 ರೂಪಗಳನ್ನ ನಮಗೆ ಕೊಟ್ಟಿದ್ದಾರೆ. ಇದನ್ನ ಕೊಟ್ಟು 16th and 17th ಪದ್ಯದಲ್ಲಿ ಆಮೇಲೆ ಈ 5 ರೂಪಗಳು ಕೊಟ್ಟ ಮೇಲೆ ನಮ್ಮಲ್ಲಿ ತತ್ವಗಳಿಂದ ಕಾರ್ಯಗಳು ಆಗಬೇಕು. ಅದಕ್ಕೆ ಒಂದು ವಿರಾಟ ರೂಪನ ಮೂಲಕವಾಗಿ ನಮ್ದೇ ಆದ ದೇಹದಲ್ಲಿ ಒಂದೊಂದು ಪಾಯಿಂಟ್ಸ್ ತರ ಒಂದು 24 ತತ್ವಗಳು ಸೇರಿ ಆದ ದೇಹ, ಪ್ರತ್ಯೇಕವಾಗಿಲ್ಲ ಇದ್ರೂ ಅದಕ್ಕೆ ಒಂದು ಪಾಯಿಂಟ್ ಆಫ್ ವರ್ಷಿಪ್ ಅಂತ ಹೇಳ್ತೀವಲ್ಲ. ಒಂದು ಊರಿಗೆ ಹೋದ್ರೆ ದೇವರು ತಿರುಪತಿಯಲ್ಲಿ ಎಲ್ಲಾ ಕಡೆ ಮುಖ್ಯವಾಗಿ ಆ ಒಂದು ದೇವಸ್ಥಾನಕ್ಕೆ ಅಂತ ಹೋಗ್ತೀವಲ್ಲ, ಪೂರ್ತಿ ಇದ್ದಾನ ಮುಖ್ಯವಾಗಿ ಅಲ್ಲಿ ಹೋಗ್ತೀವಿ. ಸೊ ಹಾಗೇನೆ ಮುಖ್ಯ ಪಾಯಿಂಟ್ಸ್ ಅಂತ 24 ತತ್ವಗಳನ್ನ ಕೇಶವಾದಿ 24 ತತ್ವಗಳನ್ನ ಅದು ವಿಜಯದಾಸರ ಸುಳಾದಿಯಲ್ಲಿ ಬಂದ ಒಂದು ಸ್ಮಾಲ್ ಕೊಟೇಶನ್ಸ್ ನೋಡಿದ್ವಿ. 24 ರೂಪಗಳನ್ನ ಕೊಟ್ಟಿದ್ದಾರೆ, 24 ಅಂತ ಕೊಟ್ಟು ಅಲ್ಲಿ ಖಂಡ ರೂಪಗಳು ಬರುತ್ತೆ ಅಂತ ತಿಳಿಸಲಕ್ಕೆ ಈ 4 ರೂಪ 5 ರೂಪದಿಂದ 4 ರೂಪ ಆಗತ್ತೆ, 4 ರೂಪ ವಾಸುದೇವನನ್ನ ನಾರಾಯಣನ ಬಿಟ್ಟು ಉಳಿದ 4 ರೂಪಗಳು ಅಂತ ತಕ್ಕೊಂಡು ಅದನ್ನ ಒಂದೊಂದು ತತ್ವದಲ್ಲಿನೂ ಇಟ್ಟಿದ್ದ ದೇವರು ಅಂತ 96 ಮಾಡಿ ಅದು ಪಿತೃಗಳಿಗೇನೋ ಸಂಬಂಧವಾಗಿದೆ ಅಂತ ಅದು 96 ಕೊಟ್ಟಿದ್ದಾರೆ. ಆ 96 ಕೊಟ್ಟ ಮೇಲೆ 23rd ಪದ್ಯ ನೋಡಿದೆ, 23rd ಪದ್ಯದಲ್ಲಿ ತತ್ವಪತಿ ಇಲ್ಲಿ ತತ್ವಪತಿ ಇಲ್ಲಿ ಇದೆ ಅಂದ್ರೆ ತತ್ವಪತಿ ಅಂತ ಇಲ್ಲಿಲ್ಲ, ತತ್ವಪತಿಗಳೆನಿಸುವ ಅಂತಾನೆ ಕೊಟ್ಟಿದ್ದಾರೆ. ಚತುರವಿಂಶತಿ ತತ್ವದಳು ತತ್ಪತಿಗಳೆನಿಸುವ, ತತ್ಪತಿಗಳೆನಿಸುವ ಬ್ರಹ್ಮ ಮುಖ ದೇವತೆಗಳು ಅಂತ ಹೇಳಿ ಅಲ್ಲಿ ಜತನ ಮಾಡುವ ಜಗತ್ಪತಿ ಅಂತ ಕೊಟ್ಟಿದ್ದ. ತತ್ವಪತಿ ಅಂತ ಬಂದಿಲ್ಲವೇ ಅಂತ ಹೇಳಿದ್ರೆ ತತ್ವಪತಿ ಎಂಬುದು ಅದು ಸಂಖ್ಯೆಗೆ ಅದು ಹೇಳ್ತಾರಲ್ಲ ಹೇಳುವಾಗ ಎಷ್ಟು ರೂಪದಿಂದ ಇದ್ದಾನೆ ಅಂತ 152 ಐವತ್ತೆರಡು, ಹನ್ನೊಂದು ನೂರು ಐವತ್ತೆರಡು ಅಂತ ಸ್ವಲ್ಪ ಹನ್ನೊಂದು ಹನ್ನೊಂದು ನೂರು ಮತ್ತು ಅಂತ ಹೇಳಿ ಹನ್ನೊಂದು ನೂರು ಐವತ್ತೆರಡು ಅಂದ್ರೆ 1152 ಅಂತ ಅಲ್ಲಿ ಕೊಟ್ಟಿದ್ದಾರೆ. ಈ ರೂಪವನ್ನ ಎಲ್ಲಿ ಎಲ್ಲಿ ತರೋದು ಅಂದ್ರೆ ತತ್ವಗಳಲ್ಲಿನೂ ಅಷ್ಟು ರೂಪದಿಂದ ಇದ್ದಾನೆ, 24x24 ತರ ತತ್ವಗಳಲ್ಲಿನೂ ಇದ್ದಾನೆ. ಇನ್ನು ತತ್ವದಲ್ಲಿ ಇರುವಂತ ತತ್ವಾಭಿಮಾನಿ ದೇವತೆಗಳು 24 ಅವರಲ್ಲಿನೂ ಇದ್ದಾನೆ. ಸೊ 576 + 576 1152 ಅಂತ ಒಂದು ಮಾಡಿ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಒಂದು ಏನ್ ಹೇಳಿದ್ದಾರೆ ಮಹಾತ್ಮ್ಯ ಎಂಬ ಒಂದು ಗ್ರಂಥ, ಆ ಮಹಾತ್ಮ್ಯ ಎಂಬ ಒಂದು ಗ್ರಂಥದಲ್ಲಿ ಈ ಒಂದು ನಂಬರ್ಸ್ ಅನ್ನ ಕೊಟ್ಟಿದ್ದಾರಂತ 1152 ಅಂತ ಹೇಳಿ. ಅದು 1152 ಏನು ಅಂದ್ರೆ ತತ್ವಪತಿ, ತತ್ವಪತಿ ಎಂಬ ಹೆಸರಿನಿಂದ ತತ್ವಗಳಲ್ಲಿ ತತ್ವಾಭಿಮಾನಿ ತತ್ವಪತಿಯಿಂದ ತತ್ವಾಭಿಮಾನಿ ದೇವತೆಗಳನ್ನ ಪಾಲನೆ ಮಾಡುವವನು ಅಂತ ಅಲ್ಲಿ ಮಹಾತ್ಮ್ಯ ಎಂಬ ಗ್ರಂಥದಲ್ಲಿ 1152 ಎಂಬುದನ್ನ ಕೊಟ್ಟಿದ್ದಾರಂತೆ. ಸೊ ಅದಕ್ಕೆ ನಾವು ಇಲ್ಲಿನೋ ಇಲ್ಲಿ ಜಗತ್ಪತಿ ಜಗತ್ಪತಿ ಅಂತಾನೆ ಇದೆ, ಅದಕ್ಕೆ ತತ್ವಪತಿ ಜಗತ್ ಅಂದ್ರನು ಇದು ಹರಿತಾಂಸಾರದಲ್ಲಿ ತತ್ವಪತಿ ಅಂತಿಲ್ಲ ಜಗತ್ಪತಿ ಅಂತಂದ್ರೆ. ಜಗತ್ಪತಿ ಅಂದ್ರೆ ಏನು? ಈ ಜಗತ್ತಿಗೆ ಪತಿ. ಜಗತ್ ಅಂದ್ರೆ ಏನಿದೆ? ಚರಾಚರ ತತ್ವಗಳಿಂದ ಆದದ್ದು, ಚರಾಚರ ಇದರಿಂದ ಆದದ್ದು. ಚರಾಚರ ಏನಿದೆ? ಈ ತತ್ವಗಳೇ ಇದೆ. ಸೊ ತತ್ವಗಳೇ ಅದು ಗುಹ್ಯವಾಗಿ ಇಟ್ಟಿದ್ದಾರೆ. ಸೊ ನಂಬರ್ ಅಂತೂ ನಮ್ಗೆ ಬರುತ್ತೆ 1152 ಅಂತ ಬರುತ್ತೆ ಅಂತ. ಇದು ಒಂದು ಮುಖ. ಆದ್ರೆ ಇನ್ನೊಂದು ಮುಖ ಏನ್ ಮಾಡಿದ್ದಾರಂದ್ರೆ 11 ಇದು ಹೇಳುವಾಗ ಹನ್ನೊಂದು 152 ಅಂತಾನು ಮಾಡ್ಕೋಬಹುದು. ಸೊ ಒಂದು ಶಬ್ದದಿಂದ ಎಷ್ಟು ಎಷ್ಟು ದೇವರ ರೂಪಗಳನ್ನ ಚಿಂತನೆ ಮಾಡಕ್ಕಾಗತ್ತೋ, ಅಂದ್ರೆ ಶಾಸ್ತ್ರ ರೀತಿಯಾಗಿ ಚಿಂತನೆ ಮಾಡಕ್ಕಾಗತ್ತೋ ಅಷ್ಟು ತೆಗಿಬೇಕು ಅಂತ ಪರ್ಪಸ್. ಇದು ವ್ಯಾಖ್ಯಾನಕಾರರೇ ಕೊಟ್ಟಿದ್ದಾರೆ. ಸೊ ಹನ್ನೊಂದು ನೂರ ಐವತ್ತೆರಡು ಪ್ಲಸ್ 11 ಅಂದ್ರೆ ಇದು ಹೇಳ್ತಾ ಬಂದೆ ಲಾಸ್ಟ್ ಕ್ಲಾಸ್ಲಿ 163 ಅಂತ ಆಗತ್ತ. 163 ಹೇಗೆ? ಅದಕ್ಕೆ ಏನು ಇಲ್ಲಿ ಅಂದ್ರೆ ಇಷ್ಟು ತನಕ ರೂಪಗಳೆಲ್ಲ ನೋಡಿದ್ದೀವಿ, ನೆಕ್ಸ್ಟ್ ಬರುವಂತ ರೂಪಗಳಿಗೆ 163 ಅಂತಾನು ತಗೋಬಹುದು. ಅದು ಹೇಗೆ ಅಂದ್ರೆ ನೆಕ್ಸ್ಟ್ ಬರುವಂತದ್ದು ಇದು ವಿಜಯದಾಸರ ಒಂದು ಸುಳಾದಿಯಲ್ಲೇ ಇರುವಂತದ್ದು. ಇಲ್ಲಿ ಹೇಳುವಾಗ ಹರುಷದಿಂದಲೇ 24 ಹೇಳು ಅಂತ ಒಂದು ಹೇಳಿ ಆಮೇಲೆ ಪರಮನು ಶಕ್ತಿಮುಖ ದ್ವಾದಶ ರೂಪಗಳು ಅಂತ ಕೊಟ್ಟಿದ್ದಾರೆ. ಪರಮನು ದೇವರು ಶಕ್ತಿಮುಖ, ಯಾವ 12 ಯಾವುದು ಬೇಕಾದ್ರೆ ಇರಬಹುದು, ಇಲ್ಲಿ ಶಕ್ತಿಮುಖ ಅಂತ ಕೊಟ್ಟಿದ್ದಾರೆ. ಶಕ್ತಿ ಮುಂತಾದ ಶಕ್ತಿ ದ್ವಾರ ಶಕ್ತಿಮುಖ ಅದು ತುಂಬಾ ಇಂಪಾರ್ಟೆಂಟ್. ಶಕ್ತಿಮುಖ ದ್ವಾದಶ ರೂಪಗಳು ಅಂತ ಕೊಟ್ಟಿದ್ದಾರೆ. ಈ ದ್ವಾದಶ ರೂಪಗಳು ಆಮೇಲೆ ಮುಂದೆ ಸ್ವಲ್ಪ ವಿವರಣೆ ಮಾಡ್ತಾರೆ, ಪೂರ ಹೇಳೋದಿಲ್ಲ ಅವರು, ಅದು ಇನ್ನೊಂದು ಸಂಧಿಯಲ್ಲಿ ಕಂಟಿನ್ಯೂ ಮಾಡ್ತಾರೆ. 51 ರೂಪಗಳು ಅಂತ ಅಕ್ಷರಗಳು ಅಂದ್ರೆ ಅಕ್ಷರಗಳು 51 ಅಲ್ಲಿ ಇರುವಂತ 51 ರೂಪಗಳು ನಮ್ಮ ದೇಹದಲ್ಲಿನೂ ಇದೆ ಅಂತ ಹೇಳ್ತಾರೆ. ಸೊ 12 ರೂಪಗಳು 51 ರೂಪಗಳು ಆಮೇಲೆ 100 ಶತನಾಡಿಗಳು ಹೇಳ್ತೀವಲ್ಲ 100 ರೂಪಗಳು ಇದು ಸೇರಿದ್ರೆ 51 + 12 + 100 ಸೇರಿದ್ರೆ 163 ಆಗತ್ತೆ. ಸೊ ಇದಕ್ಕೇನೋ ನಮ್ಗೆ 11 152. ಸೊ ಎರಡು ರೀತಿಯಿಂದ ತತ್ವಪತಿ ಎಂಬುದಲ್ಲಿನೂ 11 152 ಅಂತ ಮಾಡಿದ್ರು ಆಗತ್ತೆ, 11 152 ಅಂತ ಮಾಡಿದ್ರೆ ಈ ಒಂದು 163 ನೆಕ್ಸ್ಟ್ ಹೇಳಕ್ ಹೋಗ್ತಾರೆ. ಅದಕ್ಕೆ ಒಂದು ಪೀಠಿಕೆ ತರ ಇದೆ ಇರೋದು ಆಗತ್ತೆ. ಇನ್ನೊಂದು ಕೊಟ್ಟಿದ್ದಾರೆ, ಇದು ಬಂದು ಇನ್ನೊಂದು ಏನು ಅಂದ್ರೆ ಪೀಠಿಕೆ ಅಂತ ಮಾತ್ರ ಇಲ್ಲ, 163 ಎಂಬುದು ಮುಖ್ಯ ತಾತ್ವಿಕ ದೇವತೆಗಳು ಅಮುಖ್ಯ ತಾತ್ವಿಕ ದೇವತೆಗಳು ಅಂತ. ಫಸ್ಟ್ ನಮ್ಗೆ ಕಕ್ಷೆಯಲ್ಲಿ ಬರುವಂತ ಪುಷ್ಕರ ಅಪ್ಟು ಪುಷ್ಕರ ತಗೊಳ್ತಾರೆ, ಅಪ್ಟು ಪುಷ್ಕರ ಆರ್ ಸ್ವಾಹಾದೇವಿ ಅಂತ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಟೇಕ್ ಅಪ್ ಟು ಪುಷ್ಕರ. ಸೊ ಈ ಪುಷ್ಕರ ಲಕ್ಷ್ಮೀನಾರಾಯಣ ಬಿಟ್ಟು ಉಳಿದ ತತ್ವಗಳು ಮುಖ್ಯ ತಾತ್ವಿಕ ದೇವತೆಗಳು ಆಮೇಲೆ ಅಭಿಮಾನಿ ದೇವತೆಗಳು ಅಂತ ತಗೋಬೇಕು. ಸೊ ಅಭಿಮಾನಿ ದೇವತೆಗಳು, ಕೆಲವೊಮ್ಮೆ ಅನುಗ್ರಹ ದೇವತೆಗಳು, ಇದು ಎಲ್ಲವೂ ಸೇರಿಸಿ ಮಾಡಿದ 163 ಬರತ್ತೆ ಅಂತಾರೆ. ಎಕ್ಸಾಕ್ಟ್ ಆಗಿ 163 ಬರೋದಿಲ್ಲ, ಅಲ್ಲಿ ಏನ್ ಮಾಡ್ಕೊಳ್ತಾರ ಅಂದ್ರೆ ಕೆಲವು ಕಕ್ಷೆಗಳಲ್ಲಿ ಬರೋದನ್ನ ಒಟ್ಟಿಗೆ ಸೇರಿಸ್ಕೊಂಡ್ ಬಿಡ್ತಾರ, ಅವ್ರ ಕೆಲವನ್ನ ಬಿಟ್ಟು ಅಪ್ ಟು ಸ್ವಾಹ ಮಾತ್ರ ತಗೊಳ್ತಾರೆ. ಅಪ್ ಟು ಸ್ವಾಹ ತಗೊಂಡ್ರೆ ಕಂಟಿನ್ಯೂಸ್ ಆಗಿ ಅಂದ್ರೆ ಸಪ್ತರಿ ಆ ಒಂದು ಋಷಿಗಳು ಸಪ್ತ ಋಷಿಗಳು ಇವರು ಎಲ್ಲ ಸೇರಿ ಅಭಿಮಾನಿ ದೇವತೆಗಳು ಅದು 1 to 8 ಕಂಟಿನ್ಯೂಸ್ ಆಗಿ ಬರೋದು. ಅಂದ್ರೆ ಕೆಲವು ಕಡೆ ಈ ಚಕ್ರವರ್ತಿಗಳು ಇತ್ಯಾದಿಗಳನ್ನ ತಗೊಳ್ಳೋದಿಲ್ಲ, ಅವರು ಬಾಹ್ಯ ಒಳಗೆ ಇರೋದಿಲ್ಲ ಅಂತ. ಸೊ ಹೀಗೆ ಒಂದು ಕೊಟ್ಟಿದ್ದಾರೆ. ಜಸ್ಟ್ ಬೇಕಾರ ಓದ್ತೀನಿ, ಅದರಲ್ಲಿ ಕೆಲವುದೆಲ್ಲ ಇಲ್ಲ, ಅದಕ್ಕೆ ಸ್ವಲ್ಪ ಹೆಸಿಟೇಷನ್. ಬೇಸಿಕಲಿ ಬ್ರಹ್ಮವಾಯುಂದು ಶುರು ಮಾಡಿ ಸ್ವಾಹ ತನಕ ಕೊಟ್ಟಿದ್ದಾರೆ, 163 ಬರತ್ತಂತ. ಇಲ್ಲಿ ಕೆಲವುದು ನಮ್ಗೆ ಇದು ಕೆಲವುದೆಲ್ಲ ಬಿಟ್ಟಿದ್ದಾರೆ, 18th ಕಕ್ಷೆ 19th ಕಕ್ಷದಲ್ಲಿ ಪೂರ್ತಿ ತಕೊಳ್ಳೋದಿಲ್ಲ. ಸೊ ಅದೆಲ್ಲ ಬಿಟ್ಟಿದ್ದಾರೆ. ಆ ಮುಖ್ಯ ತತ್ವಾಭಿಮಾನ ಸೇರಿಸ್ಕೊಂಡು ಇದು ನಾವೇ ಮಾಡ್ಕೋಬೇಕು 163 ಅಂತ ಕಾಣುತ್ತೆ. ಬಟ್ ಬೇಸಿಕ್ಲಿ ಅದು ಬೇಕಾಗಿಲ್ಲ, ಮುಖ್ಯವಾಗಿರುವಂತ 163 ದೇವತೆಗಳಲ್ಲಿ ಇದ್ದಾರೆ ಅಂತ ಹೀಗೆ ಬೇಕಾದ್ರೆ ತಕ್ಕೋಬಹುದು ಏನೋ. ಬಟ್ ಬೇಸಿಕ್ಲಿ 163 ಎಂಬುದನ್ನ ನಾನು 51 + 12 + 100 ಅದು 163 ಬರ್ತದೆ. ಅದು ವಿಜಯದಾಸರ ಸುಳಾದಿಯಲ್ಲೇ ಅದು ಇದೆ. ಸೊ ಹೀಗೆ 163. ಸೊ ಇಲ್ಲಿ ಇದ್ದು ಅವನು ಏನ್ ಮಾಡ್ತಾನೆ, ಜತನ ಮಾಡುತ್ತಾನಂತ ಹೇಳೋದು ಯಾಕೆ, ಹೇಗೆ ಜತನ ಮಾಡೋದು ಏನು ಅಂದ್ರೆ, ಇವನು ಎಲ್ಲವೂ ಸ್ವತಂತ್ರನಾಗಿ ಇದ್ರನು ಇವನಿಗೆ ಯಾವ ಪ್ರಯೋಜನ ಇಲ್ಲದೆ ಇದನು ಅವನ ಇಚ್ಛಾ ಮಾತ್ರದಿಂದ ಎಲ್ಲ ಎಷ್ಟು ಈ ರೂಪಗಳು ಏನು ಬೇಕಾಗಿಲ್ಲ, ಇಚ್ಛೆ ಮಾತ್ರದಿಂದ ಅವನು ಎಲ್ಲವೂ ಮಾಡಬಲ್ಲ. ಇದ್ರನು ಅವನು ಇಷ್ಟು ಒಂದು ವ್ಯವಹಾರ ವ್ಯವಸ್ಥೆಯನ್ನ ಮಾಡಿ ದೇವತೆಗಳನ್ನ ಇಟ್ಟು ಎಷ್ಟೆಷ್ಟು ರೂಪಗಳು ಇಲ್ಲೇ ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ನಾವು 23, 22, 23 ಇವನ್ ಫಸ್ಟ್ 30 ಬರೋದು, ಇಷ್ಟೂ ಮಾಡೋದು ಯಾವುದಕ್ಕೆ, ಅವನಿಗೆ ಏನಾದ್ರು ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಹೀಸ್ ಅವನ ಒಡೆಯ, ದಟ್ ಮೀನ್ಸ್ ಲಕ್ಷ್ಮಿಗೆ ಒಡೆಯ, ಜಗತ್ಪತಿ. ಆದ್ರೆ ಜಗತ್ಪತಿ ಅಂದ್ರೆ ಎಲ್ಲ ಒಡೆತನವೂ ಇದೆ. ಸೊ ಜಗತ್ತು ಇದೆ, ಜಗತ್ತಲ್ಲಿ ಎಲ್ಲ ಹೀ ಓನ್ಸ್. ಸೊ ಯಾರಿಂದ ಏನಾಗಬೇಕು ಎಲ್ಲವೂ ಅವನದ್ದೇ ತಾನೆ, ಯಾವ ಪ್ರಯೋಜನ ಇಲ್ಲ ಅಂಬುದು ಚೆಂದಾಗಿ ಗೊತ್ತಾಗುತ್ತಾರೆ. ಇದ್ರನು ಎಲ್ಲರಲ್ಲಿನೂ ನಿಂತು ನಿಯಮನ ಮಾಡುತ್ತಾ ಅವರ ಕರ್ಮಗಳನ್ನ ಅವನೇ ಸ್ವತಂತ್ರ ಮಾಡಿಸುತ್ತಾ ಅವರುಗಳಿಗೆ ಎಲ್ಲ. ಯಾಕೆ ಇದು ಮಾಡ್ತಾನ ಅವನು, ಅವನಿಗೆ ಯಾರು ಮಾಡು ಅಂತ ಹೇಳೋರು ಇಲ್ಲ. ಅವನ ಸಂಕಲ್ಪ, ಅವನ ಇಚ್ಛೆ, ಅವನದ್ದೇ ಆದಂತ ಸ್ವಭಾವ. ದೇವರಿಗೇನು ಅವನದ್ದೇ ಆದ ಸ್ವಭಾವ, ಸ್ವಭಾವ ಮೀನ್ಸ್ ಇಂಟ್ರಿನ್ಸಿಕ್ ನೇಚರ್, ಕರುಣಾ ಅಂಬೋ ಆ ನೇಚರ್ ಇದ್ದ ಕಾರಣದಿಂದ ಎಲ್ಲವನ್ನೂ ಅವನು ಮಾಡ್ತಾನೆ, ಅವನಿಗೆ ಯಾವ ಪ್ರಯೋಜನವೂ ಇಲ್ಲ ಅಂತ. ಇದರಿಂದ ಅವನಿಗೆ ಏನು ಇಲ್ಲ ಅಂತ ಹೇಳಿ ಇಲ್ಲಿ ಬಂತಲ್ಲ 12 ಅಂತ ಬಂತಲ್ಲ, ಈ 12 ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪದ್ಯ ಹೀಗಿದೆ, ಇಂದಿರಾಧವ ಶಕ್ತಿ, ಇಂದಿರಾಧವ ಶಕ್ತಿ ಮೊದಲಾದ ಒಂದಧಿಕ ದಶರೂಪದಿಂದಲೇ ಪೊಂದಿಹನು ಸಕಲೇಂದ್ರಿಯಗಳಲ್ಲಿ ಪುರುಷನಾಮಕನು ಸುಂದರಪ್ರದ ಪೂರ್ಣ ಜ್ಞಾನಾನಂದಮಯ ಚಿದ್ದೇಹದಳು ತಾ ಒಂದರ ಕ್ಷಣ ಅಗಲದಲೇ ಪರಮಾಪ್ತನಾಗಿಪ್ಪ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗಿದ್ದಾನೆ ಅಲ್ಲಿ, ಏನಾದ್ರೂ ಪ್ರಯೋಜನ ಇಲ್ಲ ಅಂತ ಹೇಳಿ, ಇಲ್ಲ ಅಂದ್ರೆ ಏನು ಮಾಡ್ತಾನ, ಆಪ್ತನಾಗಿ ಇದ್ದಾನೆ, ತುಂಬಾ ಆಪ್ತ. ಆಪ್ತ ಅಂದ್ರೆ ಒಳ್ಳೇದು ಮಾಡೋದಿಕ್ಕೇನೆ ಇದ್ದಾನೆ, ಅದಕ್ಕೇನೆ ಆಪ್ತ. ಆಪ್ತರು ನಮ್ಮ ಆಪ್ತರು ಅಂತ, ಆಪ್ತರು ಅಂದ್ರೆ ಏನು, ಆಪ್ತರು ಅಂತ ತಂದೆ ತಾಯಿಗಳು ದೊಡ್ಡ ನಮ್ಗೆ ಹೀಗೆ ಹೇಳ್ತೀವಿ, ಆದ್ರೆ ಅದೆಲ್ಲ ಲಿಮಿಟೆಡ್ ಸೆನ್ಸ್ ಬರುತ್ತೆ. ಆಪ್ತ ಅಂದ್ರೆ ಅವನಿಗೆ ಎಲ್ಲ ವಿಷಯವೂ ಗೊತ್ತಾಗಿರಬೇಕು, ನಮಗೆ ಏನು ಒಳ್ಳೇದು ಅಂಬೋದು ಇನ್ಕ್ಲೂಡೆಡ್ ಇಂದ ಎಲ್ಲವೂ ಗೊತ್ತಾಗಬೇಕು, ಗೊತ್ತಿರಬೇಕು, ನಮಗೆ ಹೇಳಿಕೊಡಬೇಕು ಅಂಬೋ ಇಚ್ಛೆ ಇರಬೇಕು, ನಮಗೆ ಮೋಸ ಮಾಡಬಾರದು ಅಂಬೋದು ಇರಬೇಕು ಅವನಿಗೆ. ಸೊ ಇತ್ಯಾದಿ ಇರಬೇಕು, ಮೋಸ ಮಾಡೋ ಉದ್ದೇಶವೇ ಇಲ್ಲ, ಕುಹಕ ಅಂಬೋದು ಅವನಿಗೆ ಇಲ್ಲ. ನಮಗೆ ಎಷ್ಟು ಹೇಳ್ಕೊಡ್ಬೇಕು ಅಷ್ಟು ಯಾವ ಕಾಲಕ್ಕೆ ತಕ್ಕಂತೆ ಹೇಳ್ಕೊಡ್ಬೇಕು, ಇವನನ್ನು ಆಪ್ತ ಅಂತೀವಿ. ಆಪ್ತನಾಗಿದ್ದಾನೆ, ಒಂದು ಅರಕ್ಷಣೆ ನಮಗೆ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ? ಸೇಮ್ ಆನ್ಸರ್, ಅವನು ಬಿಟ್ಟರೆ ಆ ವಸ್ತು ಇರೋದಿಲ್ಲ. ಜೀವದಲ್ಲಿ ಅವನು ಇದ್ದಾನೆ, ಜೀವವನ್ನ ಅವನು ಬಿಟ್ಟ ಅಂತ ಅನ್ಕೊಳ್ಳಿ, ಆವಾಗ ಜೀವ ಅಂಬೋದು ಉಳಿಯೋದೇ ಇಲ್ಲ. ಜಡವನ್ನ ವಸ್ತುವನ್ನ ಬಿಟ್ಟರೆ ಅದು ಉಳಿಯೋದಿಲ್ಲ. ಸೊ ಅವನು ವಸ್ತು ಇರಬೇಕು, ವ್ಯಕ್ತಿ ಇರಬೇಕು, ಚೇತನ ಇರಬೇಕು ಅಂದ್ರೆ ಅವನ ಅಲ್ಲಿ ನೆಲೆಸಿ ಇರಬೇಕು. ಅದಕ್ಕೆ ಒಂದರ ಕ್ಷಣ ಅಗಲದಲೇ ಪರಮ ಆಪ್ತನಾಗಿ, ಆಪ್ತರು ಅನೇಕರು ಇರಬಹುದು, ಪರಮ ಶ್ರೇಷ್ಠನಾದಂತ ಇದು ಹೇಳಿದಾರಲ್ಲ, ಸ್ವಪ್ರಯೋಜನವಿಲ್ಲ ಆತರ ಆಪ್ತನಾಗಿದ್ದಾನೆ. ಇವನು ಎಲ್ಲಿ ಇದ್ದಾನೆ? ಇನ್ನು ಇಷ್ಟು ಲಕ್ಷಣದಿಂದ ಇರುವವನು ಇಲ್ಲಿ ಇಷ್ಟು ರೂಪಗಳು ಆದ ಮೇಲೆ, ತತ್ವಗಳೆಲ್ಲ ಆದ ಮೇಲೆ ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾರ. ಏನು ಅಂದ್ರೆ, ಇದು ನಮ್ಗೆ ಷೋಡಶಿಯಲ್ಲಿನೂ ಬಂದಿದೆ, ವಿವರ ಬಂದಿದೆ, ಅಲ್ಲಿನೂ ಬಂದಿದೆ, ಭಾಗವತ ತಾತ್ಪರ್ಯ ಅನ್ನೋದನ್ನೂ ಕೊಟ್ಟಿದ್ದಾರೆ, ತಂತ್ರಸಾರದಲ್ಲಿ ವಿವರವಾಗ ಕೊಟ್ಟಿದ್ದಾರೆ. ಇದು ಎಲ್ಲಿ ಎಲ್ಲಿ ಇದು ನ್ಯಾಸ 24 ತತ್ವಗಳ ನ್ಯಾಸ ಇದೆಲ್ಲ, ಹಾಗೇನೆ ಇದು ಒಂದು 12 ತತ್ವಗಳನ್ನ ನ್ಯಾಸ ಮಾಡಬೇಕು. ಇದು ಏನು ಅಂದ್ರೆ, ದೇವರು ಜಡವಾದ 24 ಹೇಳ್ತಾ ಬಂದಿದ್ದಾರಲ್ಲ, ಇವಾಗ ಇನ್ನೊಂದು ಕಾನ್ಸೆಪ್ಟ್ ಅನ್ನ ಕೊಡ್ತಾ ಇದ್ದಾರೆ. ಏನು ಅಂದ್ರೆ, ಜೀವನಲ್ಲೇ ದೇವರು ನಿಂತಿದ್ದ, ಅದನ್ನ ಬಿಂಬ ಅಂತ ಹೇಳ್ತೀವಿ. ಬಿಂಬ ಅವನಿಗೆ ಪುರುಷ ಅಂತಾನು ಕರಿತೀವಿ. ಜೀವಕ್ಕೆ ನಿಯಾಮಕನಾಗಿ ಇರುವವನಿಗೆ ಪುರುಷ ಅಂತ ಹೆಸರು, ಉಳಿದದೆಲ್ಲ ಜಡ. ಇಷ್ಟು ತನಕ 24 ತತ್ವಗಳು ಇದೆಲ್ಲ ಜಡ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನು ಅಂದ್ರೆ, ಜೀವನ ಒಳಗೇನು ಅವನು ನಿಂತಿದ್ದಾನೆ. ಅನೇಕ ರೂಪ, ಎಷ್ಟು ರೂಪ, ಹಿಂದೆ ಏನೇನು ರೂಪ ಹೇಳಿದಾರೋ ಅದು ಎಲ್ಲವೂ ಜೀವನಲ್ಲಿನೂ ಇದೆ. ಆ ಒಂದು 30 ರೂಪಗಳಾಗಲಿ, ಎಲ್ಲಾ ರೂಪಗಳು ಇದೆ. ವಿಶೇಷವಾಗಿ ನಾವು 24 ಜೀವನ ಒಳಗೆ ಇದೆ. ಇಲ್ಲಿ ವಿಶೇಷವಾಗಿ ಈ ಒಂದು ರೂಪವನ್ನ ತಕೊಂಡಿದ್ದಾರೆ, ಪುರುಷ ಅಂಬೋದನ್ನ ತಕೊಂಡಿದ್ದಾರೆ. ಅದು ಏನು ಅದು ಇಲ್ಲೇ ಬರುತ್ತೆ. ಇಲ್ಲಿ ಹೇಳುವಾಗ ಹೇಳ್ತಾರೆ, ಸಕಲೇಂದ್ರಿಯಗಳಲ್ಲಿ ಇಂದಿರಾದವ ಶಕ್ತಿ ಮೊದಲಾದ ಒಂದಧಿಕ ದಶ ಅಂತ ಹೇಳಿದ್ದಾರೆ. ಒಂದಧಿಕ ದಶ ಅಂತ ಹೇಳಿದ್ರ 10+1 11 ಅಂತ ಆಗತ್ತೆ. ಸೊ 11 ಜಡ ಇಂದ್ರಿಯಗಳಲ್ಲಿ ಇದ್ದಾನೆ ಅಂತ ಒಂದು. ಅದು ಜತೆ ಜತೆಯಲ್ಲಿ ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಇಂದಿರಾಧವ ಶಕ್ತಿ ಮೊದಲಾದ, ಶಕ್ತಿ ಅಂತ ಶುರು ಆಗೋದು, ಮೊದಲಾದ ಒಂದಧಿಕ ದಶ ರೂಪ, 10+1 ದಶ ರೂಪದಿಂದಲೇ ಪೊಂದಿಹನು ಸಕಲೇ ಎಲ್ಲ ಇಂದ್ರಿಯದಲ್ಲಿನೂ ವ್ಯಾಪ್ತನಾಗಿದ್ದಾನೆ, ಪುರುಷನಾಮಕನು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನಾಯ್ತು, ಜಡ ಇಂದ್ರಿಯಗಳು 11, ಜಡ ತತ್ವಕ್ಕೆ ಅಭಿಮಾನಿಯಾಗಿ ಇರುವಂತ 11 ಏನಂದ್ರೆ, ಬೇಸಿಕಲಿ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಅದನ್ನ ಮಾಡುವಂತ, ಅದನ್ನ ನಿಯಮನ ಮಾಡುವಂತ ಮನಸ್ಸು ಅಂತ ಬೇಕು. 11 ಇಂದ್ರಿಯಗಳು, ಇದು ಎಲ್ಲವೂ ಜಡ. ಜ್ಞಾನೇಂದ್ರಿಯ 5 ಜಡ, ಕರ್ಮೇಂದ್ರಿಯಗಳ 5 ಜಡ, ಮನಸ್ಸು ಜಡ. ಈ ಜಡದಿಂದ ಏನಾಗತ್ತ, ಅದಕ್ಕೆ ಪುರುಷನಾಮಕನು ಪೂನಾನಂದಗಿನ ಚಿದ್ದೇಹದೊಳು, ಚಿದ್ದೇಹದೊಳು ಇಲ್ಲಿ ತರಬೇಕು, ಚಿದ್ದೇಹದೊಳು ಪುರುಷನಾಮಕನು ಪೂರ್ಣ ಜ್ಞಾನಾನಂದಮಯನಾಗಿದ್ದಾನೆ ಅಂತ ಹಾಗೆ. ಸೊ ಪುರುಷನಾಮಕ ಎಲ್ಲಿ ಇದ್ದಾನೆ, ಜಡ ತತ್ವಗಳು ಇದೆ, ಜಡ ತತ್ವ ಜೊತೆಯಲ್ಲಿ ಅದಕ್ಕೆ ಚೇತನ ಬೇಕು, ಅದಕ್ಕೆ ಪುರುಷ ಅಂದ್ರೆ ಜೀವತ್ವ, ಅಂದ್ರೆ ನಮ್ಮ ಮನಸ್ಸು ಕೆಲಸ ಮಾಡಬೇಕು ಅಂದ್ರೆ ಅಲ್ಲಿ ಜೀವತ್ವ ಇರಬೇಕು, ಕಣ್ಣು ನೋಡಬೇಕು ಅಂದ್ರೆ ಅಲ್ಲಿ ಜೀವತ್ವ ಶಕ್ತಿ ಇರಬೇಕು, ಕಿವಿ, ಒಂದೊಂದು ಜಡ ಜಡ ಒಂದೊಂದು ಫಂಕ್ಷನ್, ಅದಕ್ಕೆ ಲೈಫ್ ಬರಬೇಕಂದ್ರೆ ಅಲ್ಲಿ ಒಂದು ಚೇತನ ಇರಬೇಕು, ಅದೇ ಜೀವಕಲೆ ಅಂತ ಹೇಳೋದು. ಸೊ ಈ ಜೀವಕಲೆ ಅಂಬೋದು ಇವಾಗ 12th ಆಗುತ್ತೆ, 11 ಇಂದ್ರಿಯ ಪ್ಲಸ್ ಪುರುಷ. ಪುರುಷ ಅಂದ್ರೆ ಜೀವಕಲೆಗೆ ನಿಯಾಮಕನಾದಂತ ನಾರಾಯಣ ಅಂತ ತಕೊಳ್ಳೋಣ ಫಸ್ಟ್. ಸೊ ಇದು ಎಲ್ಲಿ ಇದೆ ಅಂದ್ರೆ, ಜೀವನ ಒಳಗೇನು ಇದೆ ಅಂಬೋ ಥಾಟ್ ಅನ್ನ ಕೊಡ್ತಾ ಇದ್ದಾಳೆ. ಅಂದ್ರೆ ಏನು, ಜಡ ಅಂತ ಹೇಳಿದ್ದೀರಾ, ಜೀವನ ಒಳಗೆ ಹೇಗಿರುತ್ತೆ ಅಂದ್ರೆ, ಜೀವನ ಒಳಗೆ ಇರೋದು ಎಲ್ಲವೂ ಚೇತನ ಆಗ್ಬಿಡತ್ತೆ ಅವಾಗ. ಚಿದ್ದೇಹದೊಳು ಅಂತ ಕೊಟ್ಟಿದ್ದಾರೆ ಅಂದ್ರೆ ಕಣ್ಣು, ಕಿವಿ, ಮೂಗು ಅಂತ ಇವಾಗ ಜಡ ಜಡವಾಗಿ ಹೇಳ್ತೀವಲ್ಲ, ಇದೇ ಇದು ಇರಬೇಕಂದ್ರೆ ಸ್ವರೂಪದಲ್ಲಿ ಒಂದು ಇರಬೇಕಂತ. ಸ್ವರೂಪದ ಕಣ್ಣು, ಸ್ವರೂಪವೇ ಕಣ್ಣು, ಸ್ವರೂಪದ ಅಂತ ನಮ್ಗೆ ಅರ್ಥ ಆಗಲಿಕ್ಕೆ ಹೇಳ್ತೀವಿ. ಸ್ವರೂಪದ ಕಣ್ಣು, ಸ್ವರೂಪದ ಕಿವಿ, ಸ್ವರೂಪದ ಮೂಗು, ಎಲ್ಲದಕ್ಕೇನು ಇರುವಂತ ಚೈತನ್ಯ ಅಂದ್ರೆ ಅದು ಮೋಕ್ಷದಲ್ಲಿ ಇರಬೇಕಲ್ಲ ನಮ್ಗೆ. ಆ ಒಂದು ಜ್ಞಾನ ಆನಂದಮಯವಾದಂತ ಇಂದ್ರಿಯಗಳೂ ಇದೆ. ಇಲ್ಲಿ ನೋಡುವುದು ಜಡವಾದ ಇಂದ್ರಿಯಗಳಿಗೆ ಮ್ಯಾಪ್ ಮಾಡತ್ತ, ಅದರ್ ಆರ್ ಅದ್ ವೈಸ್ ವರ್ಸ ಆಗತ್ತ. ಚೈತನ್ಯಾತ್ಮಕವಾದ 10 ಇಂದ್ರಿಯಗಳು ಪ್ಲಸ್ ಮನಸ್ಸು ಎಂಬ ಚೈತನ್ಯಾತ್ಮಕ ಇಂದ್ರಿಯಗಳು ಎಲ್ಲಿ ಇದೆ ಅದು ಜೀವ. ಸೊ ಅದು ನಿಯಮನ ಮಾಡಬೇಕು ಅಂದ್ರೆ ಅಲ್ಲಿ ಜೀವಕ್ಕೆ ನಿಯಾಮಕನಾದಂತ ನಾರಾಯಣ, ಅವನನ್ನೇ ಬಿಂಬ ಅಂತ ಹೇಳ್ತೀವಿ. ಇಲ್ಲಿ ಪುರುಷ ಎಂಬುದು ಫಸ್ಟ್ ಲೇಯರ್ಲಿ ಬಿಂಬ ಅಂತ ಅರ್ಥ ಬರುತ್ತೆ. ದೇವರು ಪ್ಲಸ್ ಜೀವನಲ್ಲಿ ಇರುವಂತ ಸ್ವರೂಪ ಭೂತವಾದ ಇಂದ್ರಿಯಗಳು. ಬಿಂಬನು ಅಂತ ಹೇಳಿದಾಗ ಅವನ ಜೊತೆಯಲ್ಲಿ ಇಂದಿರಾದವ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇಂದಿರಾ ಲಕ್ಷ್ಮಿಯನ್ನ ಬಿಡಬೇಡಿ ಅಂತ, ಇಂದಿರಾ ಇಂದಿರಾ ಪ್ಲಸ್ ಅವನ ಒಡೆಯ ಇಂದಿರೆಯ ಒಡೆಯ ದ ಲಕ್ಷ್ಮೀನಾರಾಯಣರು ಇದ್ದಾರೆ. ಇವಾಗ ಏನಾಯ್ತು, ಈ 11 ಅಂದ್ರ ಜೀವನ ಸ್ವರೂಪದಲ್ಲಿ 11 ಲಕ್ಷ್ಮೀನಾರಾಯಣರು ಇದ್ದಾರೆ. 11 ಪ್ಲಸ್ ಲಕ್ಷ್ಮೀನಾರಾಯಣರು ಅಸ ನಿಯಾಮಕರು, ಸೊ 12 ಆಗತ್ತ. ಹಾಗೇನೆ ಅದು ನಮಗೆ ಎಲ್ಲಿ ಇಡೋದು ಏನು ಗೊತ್ತಿಲ್ಲ. ಹೇಗೆ 24 ತತ್ವಗಳೆಲ್ಲ ಹೇಳಿದ್ದಾರೋ ಕೇಶವ ನಾರಾಯಣ ಮಾಧವ ಅಂತ ದೇಹದಲ್ಲಿ ಇಟ್ಟುಕೊಳ್ತಾರೆ, ಇಟ್ಟುಕೊಳ್ತೀವಿ ವಿನ್ಯಾಸ ಮಾಡುವಾಗ. ಹಾಗೇನೆ ಇಲ್ಲಿ ಬಾಹ್ಯ ದೇಹದಲ್ಲಿ ಅಂದ್ರೆ ಈ ಜಡವಾದ ಇದೇ ನಮ್ಮ ದೇಹದಲ್ಲಿ ಎಲ್ಲಿ ಜೀವ ಇದ್ದಾನೆ ಅಂತ ಹೇಳ್ತೀವಿ, ಹೃದಯದಲ್ಲಿ ಇದ್ದಾನೆ ಅಂತ. ಹೃದಯವನ್ನ ಮುಟ್ಟುತ್ತೀವಿ, ಹೃದಯದ ಒಳಗೆ ಇದ್ದಾನೆ ಅಂತ ಅಲ್ಲಿ ಇಟ್ಕೋಬೇಕು. ಅದಕ್ಕೆ ಹೃದಯದಲ್ಲಿ ಈ ಒಂದು 11 ಇಂದ್ರಿಯಾಸ್ ಪ್ಲಸ್ ಜೀವಕಲ, ಜೀವಕಲಕ್ಕೆ ನಿಯಾಮಕನಾದವನು ಅಂತ ಇಟ್ಟುಕೊಳ್ತೀವಿ, ಲಕ್ಷ್ಮೀನಾರಾಯಣರು ಅಂತದ್ದಿ. ಇಲ್ಲಿ ಬರೋವಾಗ ಹೇಗೆ ಇಟ್ಟುಕೊಳ್ತೀವಿ ಅಂದ್ರೆ ಇದು ನ್ಯಾಸ, ಇದಕ್ಕೆ ಮಾಲಾಕಾರ ನ್ಯಾಸ, ಮಂಡಲಾಕಾರ ನ್ಯಾಸ ಇತ್ಯಾದಿಗಳನ್ನ ಹೇಳ್ತಾರೆ. 24 ತತ್ವ ಮಾಡ್ಲಕ್ ಮುಂಚೆ ಇದನ್ನು ಮಾಡ್ತಾರೆ, ಹೃದಯದಲ್ಲಿ ಒಂದು ಮಾಲಾಕಾರವಾಗ ಹೃದಯ ಸುತ್ತು ಮಾಡ್ತಾರೆ. ಮಾಡುವಾಗ ಅದು ಹೇಗೆ ಆಗತ್ತೆ, 11 + 12 ಬಂತು. ಈ 12 ಎಲ್ಲಿ ಹೇಗೆ ಇಟ್ಕೊಳ್ತಾರೆ ಅಂದ್ರೆ ಸರ್ಕ್ಯುಲರ್ ಆಗಿ ಇಟ್ಕೊಳ್ತಾರೆ. ಸರ್ಕ್ಯುಲರ್ ಆಗಿ ಹಾಗೆ 12 ಇಟ್ಕೊಳ್ಳೋದು ಅಂದ್ರೆ ದಿಕ್ಕುಗಳನ್ನ ಹಾಕೋದು, ಪೂರ್ವ ನೀವೇ ಹಾಕ್ಬೋದು, ಪೂರ್ವ ಪೂರ್ವ ದಕ್ಷಿಣ ಉತ್ತರ ಪಶ್ಚಿಮ ಹೀಗೆ 4 ಡೈರೆಕ್ಷನ್ ಹಾಕ್ತೇವೆ, ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಹೀಗೆ 4 ದಿಕ್ಕುಗಳು. ಒಂದೊಂದು ದಿಕ್ಕಿಗಳು ಎರಡೆರಡು ಇಟ್ಕೋಬೇಕು, ಅವಾಂತರ ದಿಕ್ಕುಗಳು ಅಂದ ಕಾರ್ನರ್ಸ್ಗೆ ಒಂದೊಂದೊಂದು ಇಟ್ಕೋಬೇಕು. ಸೊ 8 + 4 = 12 ಆಗ್ಬಿಡತ್ತೆ. ಸೊ ಹೀಗೆ ಇದನ್ನ ಮಾಲಾಕಾರ ನ್ಯಾಸ ಅಂತ ಮಾಡ್ತಾರೆ. ಸೊ ಮಾಡುವಾಗ ಇದು ಹೇಗಿರುತ್ತೆ ಅಂದ್ರೆ ಇದು ತಂತ್ರಸಾರ ಸಂಗ್ರಹದಲ್ಲಿನೂ ಇದೆ, ಯೋಗ ದೀಪಿಕೆಯಲ್ಲಿನೂ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದಾರೆ. ಇಲ್ಲಿ ಕ್ರಮ ಶಕ್ತಿ ಇದಲ್ಲಿ ಹೇಳುವಾಗ ಶಕ್ತಿ ಪ್ರತಿಷ್ಠಾ ಅಂತ ಶುರು ಮಾಡ್ತಾರೆ. ತಂತ್ರಸಾರ ಸಂಗ್ರಹದಲ್ಲಿ ಆರ್ಡರ್ ಇಸ್ ಕೈಂಡ್ ಆಫ್ ರಿವರ್ಸ್ ಆಗಿರುತ್ತೆ. ಇಲ್ಲಿ ಈ ಆರ್ಡರ್ನ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗಲೇ ಕ್ರಮ ಅಂತ ಇರತ್ತೆ. ಶಕ್ತಿ ಪ್ರತಿಷ್ಠಾ ಇದು 12 ಹೆಸರು ಹೇಗಿದೆ ಅಂದ್ರೆ ಶಕ್ತಿ ಪ್ರತಿಷ್ಠಾ ಸಂವಿತ್ ಪ್ರವೃತ್ತಿ ಸ್ಫೂರ್ತಿ ಕಲಾ ವಿದ್ಯಾ ಮತಿ ನಿಯತಿ ಕಾಲ ಇದು 11 ಆಗತ್ತೆ. ಆಮೇಲೆ ಪುರುಷ ಅಂತ ಇಟ್ಕೊಳ್ತೀವಿ. ಏನು ಪುರುಷ, ಇಲ್ಲಿ ನಮ್ಮ ದೇಹದಲ್ಲಿ ಪುರುಷ ಅಂತ ಬಂದರೆ ಜೀವಕಲೆಗೆ ಅಭಿಮಾನಿಯಾದಂತ ವಾಯುದೇವರು ಅಂತ ತಕೊಳ್ಳೋದು. ಆ ವಾಯುದೇವರಲ್ಲಿ ಜೀವದಲ್ಲಿ ನಿಯಮನ ಮೋಕ್ಷದಲ್ಲಿನೂ ಪ್ರಳಯದಲ್ಲಿನೂ ನಿಯಮನ ಮಾಡುವಂತ ಜೀವಕಲೆಗೆ ನಿಯಾಮಕರಾದಂತ ಲಕ್ಷ್ಮೀನಾರಾಯಣರು ಅಂತ ತಕೋಬೇಕು. ಸೊ ಇಲ್ಲಿ ನಾವು ಮಾಲಾಕಾರ ಮಾಡೋವಾಗ ಹೇಗೆ ಮಾಡ್ತೀವಿ ಅಂದ್ರೆ ಇದು ಲಕ್ಷ್ಮೀನಾರಾಯಣರ ರೂಪಗಳು ಅಂತ. ಆ ಒಂದು ಉದಿಸುವ ಸೂರ್ಯದಂತೆ ಬಣ್ಣ ಅಲ್ಲಿ ಹೇಗಿದೆ ಅಂದ್ರೆ, ಅದು ಹೇಳ್ತಾರೆ ಅಲ್ಲಿ ನಾರಾಯಣ ನಿಂತಿದ್ದಾನಂತ. ನಾರಾಯಣನಿಗೇನೋ ಇದೇ ಹೆಸರು, ಶಕ್ತಿ ಪ್ರತಿಷ್ಠಾ ಸಂವಿತ್ ಸ್ಫೂರ್ತಿ ಅಂತ ಅವನಿಗೇನೋ ಇದೇ ಹೆಸರು. ಆಮೇಲೆ ಲಕ್ಷ್ಮಿಗೇನೋ ಇದೇ ಹೆಸರು ಅಂತ. ಲಕ್ಷ್ಮಿ ಹಾಗೆ ನಿಂತಿದ್ದಾಳೆ ಅಂದ್ರೆ ತನ್ನ ಕೈಯನ್ನ ಜೋಡಿಸಿ ದೇವರನ್ನ ನೋಡುತ್ತಾ ನಿಂತಿದ್ದಾಳಂತ ಒಂದು. ಎಲ್ಲಿ ಇದು ಸ್ವರೂಪದಲ್ಲಿನೂ ಹೀಗೆ, ಈ ದೇಹದಲ್ಲಿ ನಾವು ಮಾಲಾಕಾರ ಅಂತ ನಮ್ಮ ಹೃದಯಕ್ಕೆ ಒಂದು ಮಾಲೆ ಹಾಕಿದಂತೆ ಅಂತ. ಒಂದು ಹೃದಯ ವಕ್ಷಸ್ಥಲದಲ್ಲಿ ಒಂದು ಮಾಲೆ, ಚಿಕ್ಕ ಮಾಲೆ ಸರ್ಕಲ್ ತರ ಹಾಕಿದಂತೆ. ಇದನ್ನ ಚಿಂತನೆ ಮಾಡುವ ಕ್ರಮ ಇದು. ಇದು ಜಪದಲ್ಲಿನೂ ಬರುವಂತ ಕ್ರಮ, ಜಪ ಪೂಜೆ ಇತ್ಯಾದಿಗಳಲ್ಲಿ ಬರುವಂತ ಕ್ರಮ. ನಮ್ಗೆ ಹೆಂಗಸರಿಗೆ ಅಷ್ಟು ಒಂದು ಸ್ಟ್ರಿಕ್ಟ್ ನಿಯಮ ಇಲ್ಲ, ಬರೀ ಓದಿದ್ರೂ ನಮ್ಗೆ ಆಗತ್ತ. ಇಲ್ಲಿ ಇದಾರೆ, ಇದು ಮೇನ್ ಆಗಿ ತಿಳ್ಕೊಳ್ಳೋದು. ಲಕ್ಷ್ಮೀನಾರಾಯಣರೇ ಜೀವನಲ್ಲಿ ನಿಯಾಮಕರಾಗಿದ್ದಾರೆ, ಅವರೇ ಈ ಬಾಹ್ಯ ದೇಹದಲ್ಲಿನೂ ಅವರೇ ಇದ್ದಾರೆ. ಬಾಹ್ಯ ದೇಹದಲ್ಲಿ ಬಂದಾಗ ಈ ಕಾರ್ಯಗಳ ಈ ಚಟುವಟಿಕೆ ಏನಿದು, ಶಕ್ತಿ ಪ್ರತಿಷ್ಠಾ ಸಂವಿತ್ ಅಂದ್ರೆ ಶಕ್ತಿ ಅಂತ ಶುರು ಮಾಡೋದು ಸೃಷ್ಟಿ ಕ್ರಮ ಅಂತ ಹೇಳೋದು. ತಂತ್ರಸಾರ ಸಂಗ್ರಹದಲ್ಲಿ ಸಂಹಾರ ಕ್ರಮ, ರಿವರ್ಸ್ ಡೈರೆಕ್ಷನ್ಗೆ ಸಂಹಾರ ಕ್ರಮ ಅಂತ ಹೇಳ್ತಾರೆ. ಆ ಒಂದು ಫ್ರಮ್ ಟಾಪ್ ಟು ಬಾಟಮ್ ಬರುವಾಗ ಸೃಷ್ಟಿ ಕ್ರಮ, ಹೇಗೆ ಹೇಗೆ ಸೃಷ್ಟಿ ಆಯ್ತು ಹಾಗಾಗಿ ನಾವು ನೋಡ್ತೀವಲ್ಲ. ಸೃಷ್ಟಿ ಆದಾಗ ಮನಸ್ಸು ಫಸ್ಟ್ ಬರುತ್ತೆ, ಮನಸ್ಸಿನಿಂದ ಒಂದೊಂದಾಗಿ ಬರುವಂತ ಕ್ರಮ ಅದು ಸೃಷ್ಟಿ ಕ್ರಮ. ಜಪದಲ್ಲಿ ಆಮೇಲೆ ಪೂಜೆ ಜಪದಲ್ಲಿ ಈ ಸೃಷ್ಟಿ ಕ್ರಮವನ್ನೇ ಬಳಸ್ತೀವಿ ನಾವು, ಲಯಕ್ರಮ ಸಂಹಾರ ಕ್ರಮ ಬಳಸೋದಿಲ್ಲ. ಅದಕ್ಕೆ ಶಕ್ತಿ ಪ್ರತಿಷ್ಠೆ ಅಂತ ಕೊಟ್ಟಿದ್ದಾರೆ ಅಂತ. ಶಕ್ತಿ ಎಂಬುದು ಮನಸ್ಸಲ್ಲಿ ಇರೋದು. ಈ ಇದು ಲೆವೆನ್ ಅಂತ ಹೇಳುವಾಗ, ಲೆವೆನ್ ಅಂತ ಹೇಳುವಾಗ ಇದು ಹೇಗಿರತ್ತೆ ಅಂದ್ರೆ, ಇದು ಚತುರ್ನ್ಯಾಯ ಅಂತ ಹೇಳ್ತಾರೆ. ಲೆವೆನ್ ಅಂದ್ರೆ ಇದು ಮನಸ್ಸು ಒಂದೇ. ಮನಸ್ಸು ಏನು ಮಾಡತ್ತೆ ಅಂದ್ರೆ, ಮನಸ್ಸಿಗೆ ಇದು ಎಲ್ಲವೂ ದ್ವಾರ. ಮನಸ್ಸು ಅಂತ ಒಂದು ಇಟ್ಟುಕೊಂಡು ಮನಸ್ಸಿಗೆ ದ್ವಾರ ಅಂದ್ರೆ, ಮನಸ್ಸು ಎಂಬುದು ಒಳಗೆ ಇರುವಂತ ಅಂತಃಕರಣ ಅಂತ ಹೇಳ್ತೀವಿ, ಒಳಗೆ ಇರುವಂತ ಇಂದ್ರಿಯ, ಅದು ಬಾಹ್ಯ ಇಂದ್ರಿಯ ಅಲ್ಲ. ಸೊ ಮನಸ್ಸು ಹಾಗೆ ಅದಕ್ಕೆ ನೋಡಬೇಕು ಅಂದ್ರೆ ಅದು ಏನ್ ಮಾಡತ್ತೆ, ಕಣ್ಣು ತಾನು ನೋಡಿದ್ದನ್ನ ಒಳಗೆ ಕಳಿಸುತ್ತೆ. ಸೊ ಕಣ್ಣು ಒಂದು ದ್ವಾರ, ಮೂಗು ಒಂದು ದ್ವಾರ, ಕಿವಿ ಒಂದು ದ್ವಾರ, ಬಾಯಿ ಒಂದು ದ್ವಾರ, ಹೀಗೆ ಜ್ಞಾನೇಂದ್ರಿಯಗಳು ದ್ವಾರ, ಆಮೇಲೆ ಬಂದು ಕರ್ಮೇಂದ್ರಿಯಗಳು ದ್ವಾರವಾಗಿರುತ್ತೆ. ಸೊ ಹೀಗೆ ಒಂದು ಮನಸ್ಸು 10 ದ್ವಾರಗಳು ಇರೋದು, 10 ದ್ವಾರಗಳು ಇದ್ರೂ ನಾವು ಹೇಳೋದು 11 ದ್ವಾರಗಳು ಅಂತ ಹೇಳ್ತೀವಿ. ಅಂದ್ರೆ ಇದು ಚತುರ್ನ್ಯಾಯ ಅಂತ ಹೇಳ್ತಾರೆ. ನಾಟ್ 11 ಅಂದ್ರೆ 11 ಅಂತ ಹೇಳೋದಿಲ್ಲ, 10 ಇದ್ರೂ 11 ಅಂತ ಹೇಳ್ತೀವಿ. ಎಲ್ಲ ಕೊಡೆ ಹಿಡ್ಕೊಂಡು ಎಲ್ಲರು ಮಳೆ ಬರುತ್ತೆ, ಏನ್ ಹೇಳ್ತೀವಿ, ಎಲ್ಲ ನೋಡಿರಿ ಎಲ್ಲ ಕೊಡೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತೀವಿ. ಅಲ್ಲಿ 100 ಜನ ಇರಬಹುದು, ಸುಮಾರು 90 ಪೀಪಲ್ ಕೊಡೆ ಇಟ್ಕೊಂಡು ಹೋಗ್ತಾರೆ. ಒಬ್ರು ಇಬ್ರಿಗೆ ಇರೋದಿಲ್ಲ, ಅವ್ರು ಯಾರ್ಯಾರು ಯಾರ ಹತ್ರ ಕೊಡೆ ಇರುತ್ತೋ ಅವ್ರ ಜೊತೆಲೆ ಹೋಗ್ಬಿಡ್ತಾರೆ. ಸೊ ಹೀಗೆ ಅದಕ್ಕೆ ಚತುರ್ನ್ಯಾಯ ಅಂತ ಹೇಳೋದು. ಎಲ್ರು ಕೊಡೆ ಛತ್ರಿ ಹಿಡ್ಕೊಂಡು ಎಲ್ಲರೂ ಹೋಗ್ತಾರ್ರಿ ಮಳೆಯಲ್ಲಿ ಅಂತ ಹೇಳಿದ್ರೆ, ಮೇಜರ್ಲಿ ಮೋಸ್ಟ್ ಆಫ್ ಇಟ್ ಎಲ್ಲವೂ ಛತ್ರಿ ಕಾಣಿಸುತ್ತೆ ಅಂತ ಹೇಳ್ತೀವಲ್ಲ, ಹಾಗೇನೆ ಇಲ್ಲಿ 11 ಅಂತ ಹೇಳ್ತಾರೆ. ಮನಸ್ಸು ಅಂಬೋದು ಒಂದು, ಅದಕ್ಕೆ ದ್ವಾರಗಳು 10. 11 ದ್ವಾರದಲ್ಲಿನೂ ಹೋಗುತ್ತೆ ಅಂತ ಹೇಳೋದ ಸರಿಯಾಗೋದಿಲ್ಲ ಅಂತಂಬೋದು ಹೇಳ್ತಾರೆ. ಸೊ ಮನಸ್ಸಿಗೆ ಇದೆಲ್ಲ ದ್ವಾರ ಆಗತ್ತೆ. ಸೊ ದೇವರು ಲಕ್ಷ್ಮೀನಾರಾಯಣರು ಸ್ವರೂಪಭೂತವಾದ ಮನಸ್ಸಲ್ಲಿ ಇದ್ದು, ಸ್ವರೂಪಭೂತವಾದ ಇಂದ್ರಿಯಗಳಲ್ಲಿ ಇದ್ದು, ಹಾಗೇನೆ ಇಲ್ಲಿ ನಮ್ಮ ಸ್ಥೂಲ ದೇಹದಲ್ಲಿನೂ, ಅದಕ್ಕೆ ಸೆಂಟರ್ ಹೃದಯದಲ್ಲಿ ಮಾಡ್ತೀವಿ ಒಂದೊಂದು ಇಂದ್ರಿಯಗಳಲ್ಲಿನೂ. ಅವರು ಬರುವಾಗ ಅಲ್ಲಿ ವಾಯುದೇವರು ಇರ್ತಾರೆ, ಅವರ ಜೊತೆಯಲ್ಲಿ ಎಲ್ಲಾ ದೇವತೆಗಳು ಇರ್ತಾರೆ, ಅವರಿಗೇನೋ ಇದೇ ಹೆಸರೇ ಆಗತ್ತೆ. ಶಕ್ತಿ ಪ್ರತಿಷ್ಠೆ ಇಂದ್ರಿಯಗಳಲ್ಲಿ ಕೊನೆಯಲ್ಲಿ ಪುಷ್ಕರನಿಗೆ ಬರುವಾಗಲೂ ಆಗತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ಲಕ್ಷ್ಮೀನಾರಾಯಣರನ್ನೇ ಈ ಶಕ್ತಿ ಪ್ರತಿಷ್ಠೆ ಅಂಬೋದಲ್ಲಿ ಮುಖ್ಯವಾಗಿ ಲಕ್ಷ್ಮೀನಾರಾಯಣರನ್ನ ಇಟ್ಟುಕೊಳ್ತೀವಿ. ಲಕ್ಷ್ಮಿಗೇನೂ ಶಕ್ತಿ ಪ್ರತಿಷ್ಠ ಅಂತ ಹೆಸರಿದ, ನಾರಾಯಣನಿಗೇನು ಶಕ್ತಿ ಪ್ರತಿಷ್ಠ ಇತ್ಯಾದಿ, ಶಕ್ತಿ ಪ್ರತಿಷ್ಠ ಸಂವಿತ್ ಪ್ರವೃತ್ತಿ ಸ್ಫೂರ್ತಿ ಕಲಾ ವಿದ್ಯಾ ಮತಿ ಮಾಯಾ ಮತಿ ನಿಯತಿ ಮಾಯಾ ಕಾಲ ಪುರುಷ ಇತ್ಯಾದಿಗಳನ್ನ, ಇದು 11 ಜಡಕಲೆಗಳು. 12ನೇದು ಜೀವಕಲಾ, ಅಲ್ಲಿ ವಾಯುದೇವರ. ಅದಕ್ಕೆ ನೀವು ನೋಡಿ ಅಲ್ಲಿ ಪುರುಷ ಅಂತ ಹೇಳಿ ಆಮೇಲೆ ಅವ್ಯಕ್ತಾತ್ಮನೆ ಅಂತ ಬರ್ತಾ. ಎಲ್ರು ಈ ಕ್ವಶನ್ ಕಳೆದ ಹೇಗೆ, ಫಸ್ಟ್ ನಾವು ಸರಸ್ವತಿ ಭಾರತಿಯನ್ನೇ ಇಟ್ಟುಕೊಳ್ತೀವ್ರಿ ಅಂತ ಹೇಳಿದ, ಪುರುಷ ಇಲ್ಲಿ ಬಂದ್ಬಿಡ್ತಿದ್ದ, ಪುರುಷ ಒಳಗೇನೆ ಬಂದ್ಬಿಡ್ತಿದ್ದ. ಪುರುಷ ಬಂದ ಮೇಲೆ ಆಮೇಲೆ ಸರಸ್ವತಿ ಭಾರತಿ ಇಟ್ಟುಕೊಂಡು ಆಮೇಲೆ ವಿಶೇಷ ಇದು ಮಹತ್ತತ್ವ ಇತ್ಯಾದಿಗಳನ್ನ ಇಟ್ಕೊಳ್ತಾ ಬರ್ತೀವಿ. ಸೊ ಇದು ಇದ್ಲಿ ಕೊಟ್ಟಿದ್ದಾರೆ ಇಂದಿರಾದವನು, ಅದಕ್ಕೆ ಹೀಗೆ ಇವಾಗ ನೋಡಿದ್ರೆ ಅರ್ಥ ಆಗತ್ತ. ಇಂದಿರಾಧವ ಶಕ್ತಿ ಮೊದಲಾದ ಒಂದಧಿಕ ದಶ ರೂಪದಿಂದಲಿ ಪೊಂದಿಹನು ಸಕಲ ಇಂದ್ರಿಯಗಳಲ್ಲಿ ಹೇಗೆ ಪುರುಷ ನಾಮಕ, ಸಕಲ ಇಂದ್ರಿಯಗಳಲ್ಲಿ ಪುರುಷ ಎಂಬ ಜೀವ ಶಕ್ತಿಯನ್ನು ಇಟ್ಟು ಸುಂದರಪ್ರದ ಅಂದ್ರೆ ಸುಂದರ ಆ ಪದಾರ್ಥಗಳು ಇದೆಲ್ಲ ಯಾಕೆ ಇದೆ, ಈ ಇಂದ್ರಿಯಗಳು ಒಂದೊಂದು ಇಂದ್ರಿಯಗಳು ಅಂತ ನೋಡಿದ್ದೆ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಆ 5 ಜ್ಞಾನೇಂದ್ರಿಯಗಳಲ್ಲಿನೂ ಮನಸ್ಸು ಅಲ್ಲಿ ಹರಿಯತ್ತ, ಇಟ್ ಫ್ಲೋಸ್ ಥ್ರೂ, ಅಲ್ಲಿ ಎಲ್ಲದಿಲ್ಲ ಅದು ಹೋಗಿ ಪರ್ವೇಡ್ ಆಗತ್ತ. ಮನಸ್ಸು ಒಂದೊಂದು ಇಂದ್ರಿಯಗಳಲ್ಲಿನೂ ಪರ್ವೇಡ್ ಆಗಿ ಅಲ್ಲಿ ಏನ್ ಮಾಡತ್ತ, ಅಲ್ಲಿಂದ ಆ ಮನಸ್ಸಿಗೆ ಆ ವಿಷಯವನ್ನ ತಂದು, ಇಂದ್ರಿಯಗಳ ದ್ವಾರ ಮನಸ್ಸಿಗೆ ಬಂದು ವಿಷಯ ಬಂದು ಅಲ್ಲಿಂದ ಜೀವಕ್ಕೆ ಉಣಿಸುತ್ತ. ಸೊ ಹೀಗೆ ಅದನ್ನ ವ್ಯಾಪಾರಗಳಾಗತ್ತ. ಸೊ ಅಲ್ಲಿ ಬಿಕಾಸ್ ಆಫ್ ದಟ್ ಏನಾಗತ್ತ, ನೋಡುವ ಪದಾರ್ಥ, ಕೇಳುವ ಪದಾರ್ಥ ಆರ್ ವಸ್ತು ಏನ್ ಬೇಕಾದ್ರೆ ಇಟ್ಟುಕೊಳ್ಳಿ. ಸೊ ಅದು ಸುಂದರಪ್ರದ. ಅದು ನಮಗೆ ಸುಂದರ ಅಂದ್ರೆ ಏನು, ಸುಂದರ ಅಂದ್ರೆ ಸುಖವನ್ನ ಕೊಡೋದು ಅಂತ ಒಂದು ಅರ್ಥ. ಆದರೆ ಇನ್ನೊಂದು ಸುಂದರ ಅಂದ್ರೆ ನಮ್ಗೆ ಆಕರ್ಷಣೆ ಮಾಡೋದು. ಆಕರ್ಷಣೆ ಮಾಡೋದು ಅಂದ್ರೆ ಕಂಪ್ಲೀಟ್ಲಿ ಒಂದು ವಸ್ತು ಆಕರ್ಷಣೆ ಮಾಡಬೇಕು ಅಂದ್ರೆ ನಾಟ್ ಜಸ್ಟ್ ಒಂದು ಇಂದ್ರಿಯ ಇಲ್ಲ, ಅದಕ್ಕೆ ಸಂಬಂಧವಾಗಿ ಮನಸ್ಸು ಇರುತ್ತೆ. ಅನೇಕ ನೋಡೋದು, ರುಚಿ ಮಾಡೋದು, ಒಂದು ಹಣ್ಣು ತಕೊಂಡ್ರೆ ಎಲ್ಲಾ ರೀತಿಯಿಂದ ಆಯಾ ಇಂದ್ರಿಯಕ್ಕೆ ಬೇಕಾದದ್ದು ಕಣ್ಣಿನಿಂದಲೂ ಆಗತ್ತೆ. ರುಚಿ ನೋಡೋಕ್ ಮುಂಚೆ ಇಟ್ ಇಸ್ ಶುಡ್ ಬಿ ಪ್ರೆಸೆಂಟಬಲ್, ಚಂದಾಗಿ ನೋಡ್ಲಕ್ಕೆ ಚಂದಾಗಿರ್ಬೇಕು. ಕಣ್ಣು ನೋಡಿದ ಅದು ವಾಸನೆಯನ್ನು ಬರಬೇಕು, ಆಮೇಲೆ ಬಾಯಲ್ಲಿ ಹಾಕಿ ಸವಿಯಬೇಕು, ಮನಸ್ಸಿಗೆ ಸಂತೋಷ ಆಗ್ಬೇಕು, ಎಲ್ಲವೂ ಬಂದ್ಬಿಡುತ್ತೆ. ಅಂದ್ರೆ ಸರ್ವ ಆಕರ್ಷಣೆ ಇರುತ್ತೆ, ಒಂದೇ ಸರ್ವ ಆಕರ್ಷಣೆ ಇರುವಂತ ವಸ್ತುಗೆ ಸುಂದರ ಅಂತ ಹೇಳ್ತಾರೆ. ಸೊ ಆ ಸುಂದರವನ್ನ ಕೊಡ್ತಾನಂತ ಈ ಒಂದು ವಸ್ತುಗಳಿಗೆ. ಯಾಕೆ ಕೊಡ್ತಾನ ಅದು? ವಿಷಯ ಸುಖ, ವಿಷಯಗಳಿಂದ, ಬಾಹ್ಯ ವಿಷಯಗಳಿಂದ ನಮಗೆ ಸುಖವನ್ನ ತಂದು ಕೊಡ್ತಾನೆ. ಸುಂದರಪ್ರದ ಪೂರ್ಣ ಅದು ವಿಷಯ ಸುಖವನ್ನ ನಮ್ಗೆ ತಂದು ಕೊಡ್ತಾನೆ. ನಾವು ಇದು ನೆಕ್ಸ್ಟ್ ಟೈಮ್ ಆಯ್ತು ಅಂತ ಕಾಣುತ್ತೆ ತುಂಬಾ, ನಾವು ಇದನ್ನ ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ನಮ್ಮಲ್ಲಿ ಕೃಷ್ಣ ಅರ್ಪಣ ಮಸ್ತೂರಿ, ನಾನು ನೆಕ್ಸ್ಟ್ ಕ್ಲಾಸ್ಲಿ ಕ್ವಶನ್ಸ್ ತಗೊಳ್ತೀನಿ. ಆಯ್ತು ರೀ, ಹರೇ ಶ್ರೀನಿವಾಸ.
ನಮಸ್ಕಾರ. ಹರೇ ಶ್ರೀನಿವಾಸ ರೀ, ನಮಸ್ಕಾರ. ಹರೇ ಶ್ರೀನಿವಾಸ, ನಮಸ್ಕಾರ.
ಹರೇ ಶ್ರೀನಿವಾಸ.
ನಮಸ್ಕಾರ ರೀ, ಹರೇ ಶ್ರೀನಿವಾಸ.
ನಮಸ್ಕಾರ ರೀ.
ನಮಸ್ಕಾರ
ಹರೇ ಶ್ರೀನಿವಾಸ. ಮಾಜಾ ಅಲ್ಲಮ್ಮ.